ಆತನ ರೂಪ ಎಂಥ ಅಂದರೆ ನಾಲ್ಕು ಕೈಗಳಿವೆ, ಶಂಖ ಚಕ್ರ ಗದಾ ಪದ್ಮ ಸಮೇತ, ಎರಡು ಪಾದ, ಮಧ್ಯ ಮುಖ ಆನೆಯ ಮುಖ ಆಕಾರ, ಎರಡು ಬದಿಗಳಲ್ಲಿ ಒಂಬತ್ತು ಒಂಬತ್ತು ನರ ಮುಖ ಆಕಾರದಂತಿರುವ ಆಕಾರ. ಆ ರೀತಿಯಲ್ಲಿರುವ ದೇವರಿಗೆ ಎಷ್ಟು ಅಂಗಗಳಾಯಿತು? ಏಳು ಅಂಗಗಳು, ಸಪ್ತ ಅಂಗ. ಏಕ ಊನ ವಿಂಶತಿ ಮುಖವಾನ್, ಒಂದು ಕಡಿಮೆ ಇಪ್ಪತ್ತು ಮುಖಗಳಿರುವಂತಹ ಹತ್ತೊಂಬತ್ತು ಮೊಗದವ ವಿಶ್ವನಾಮ ಮುಖವಂತ ಇಂಥ ದೇವರ ರೂಪ ತಿಳಿಸಿಕೊಟ್ಟರು. ಈ ಕಾರಣ ವ್ಯಾಪಾರ ಏನು ಅಂದರೆ ಎಚ್ಚರ ಕಾಲದಲ್ಲಿ ಜೀವರನ್ನ ಚೆನ್ನಾಗಿ ಪ್ರವರ್ತನೆ ಮಾಡಿಸ್ತಾನೆ. ಇಂದ್ರಿಯಾಭಿಮಾನಿ ದೇವತೆಗಳ ಮೂಲಕ, ನಾಡಿಗಳ ಮೂಲಕ. ನಾಡಿಗಳು ಇಂದ್ರಿಯಗಳಿಗೆ ಹಾಕಿದ ಲಗಾಮಿನಂತೆ, ಬಲಗಡೆ ನಾಡಿ ಎಡಗಡೆ ನಾಡಿ. ಇಂದ್ರಿಯಗಳು ತುಂಬ ಇವೆ. ಇಂದ್ರಿಯಗಳು ಕುದುರೆಗಳಲ್ಲಿ, ಕುದುರೆಗಳಿಗೆ ಬಲಗಡೆ ಹಗ್ಗ ಎಡಗಡೆ ಹಗ್ಗ ಎರಡು ಕಡೆ ಕಟ್ಟಿರ್ತಾರೆ. ಬಲಗಡೆ ಹಗ್ಗ ಸೆಳೆದರೆ ಬಲಕ್ಕೆ ಓಡುತ್ತೆ, ಎಡಗಡೆ ಹಗ್ಗ ಸೆಳೆದರೆ ಎಡಕ್ಕೆ ಓಡುತ್ತೆ. ಹಾಗೆ ಸಡಿಲಾಗಿ ಬಿಟ್ಟರೆ ವೇಗವಾಗಿ ಓಡುತ್ತೆ, ಗಟ್ಟಿಯಾಗಿ ಸೆಳೆದರೆ ನಿಲ್ಲುತ್ತೆ. ಹಾಗೆ ಇಂದ್ರಿಯಗಳಿಗೂ ನಾಡಿಗಳೇ ಹಗ್ಗಗಳು, ಅದರ ಮೂಲಕ ನಿಯಾಮನ ಮಾಡುವುದೇ ದೇವತೆಗಳು. ಆ ದೇವತೆಗಳನ್ನು ನಿಯಾಮನ ಮಾಡುವುದೇ ವಿಶ್ವನಾಮಕ ಭಗವಂತ. ಇಂಥ ವಿಶ್ವನಾಮಕ ಭಗವಂತನ ರೂಪ ತಿಳಿಸಿಕೊಟ್ರು, ಆಯುಧಗಳು ತಿಳಿಸಿಕೊಟ್ರು, ಆತನ ಬಣ್ಣ. ಬಣ್ಣ ಯಾವುದು ಅಂದರೆ ಶಬಲ ವರ್ಣ, ಶಬಲ ವರ್ಣ. ಶಬಲ ವರ್ಣ ಅಂದರೆ ಏನು ಅಂದರೆ ಹೇಳ್ತಾರೆ, ಜ್ಞಾನ ಆನಂದವೇ ಬಣ್ಣವಾಗಿ ಈತನಿಗೆ ಬರುತ್ತೆ. ನಾನಾ ಬಣ್ಣದಿಂದ ಕೂಡಿದ್ದಾನೆ, ಜ್ಞಾನ ಆನಂದಾತ್ಮಕವಾದ ಬಣ್ಣದಿಂದ ಕೂಡಿದ್ದಾನೆ. ಅಂದರೆ ಆತನ ಬಣ್ಣಕ್ಕೂ ಆತನಿಗೂ ವ್ಯತ್ಯಾಸ ಇಲ್ಲ. ಅಂಥ ಶಬಲ ವರ್ಣನಾದ ನಮ್ಮ ಕಣ್ಣಿನಲ್ಲಿರುವ ವಿಶ್ವನಾಮದ ಭಗವಂತ, ಆತನ ಗುಣಗಳೇ, ಆ ಗುಣಗಳನ್ನು ಚಿಂತನೆ ಮಾಡಬೇಕು. ಏನದು ಅಂದರೆ ನಲಿನಾಯತನೇಂದ್ರ, ನೀರಲ್ಲೇ ಇದ್ದು ನೀರಿನ ಅಂಟಿಲ್ಲದೆ ಇರುವಂಥ ಕಮಲದ ದಳದಂತೆ ಕಣ್ಣೀತನಿಗೆ. ಆತನ ಕಣ್ಣೆಂಥದ್ದು ಅಂದರೆ ಅಂಟಿಲ್ಲದ ಕಣ್ಣು, ಕಮಲ ದಳದಂತೆ ನೇತ್ರ. ಅಂದರೆ ಸುಂದರವಾಗಿರೋದು ಮಾತ್ರ ಅಲ್ಲ ಅಲ್ಲಿ ಹೇಳಿದ್ದು, ಕಮಲದ ದಳ ನೀರಲ್ಲೇ ಇದ್ದರೂ ನೀರಿನ ಅಂಟು ಕಳ್ಕೊಂಡಿರುತ್ತೆ. ಅದೇ ಥರ ನಮ್ಮ ಕಣ್ಣಲ್ಲಿರುವಂತಹ ಭಗವಂತ, ಆತನ ಕಣ್ಣೆಂಥದ್ದು ಅಂದರೆ ಅಂಟಿಲ್ಲದ ಕಣ್ಣು. ನಮ್ಮ ಕಣ್ಣು ಎಲ್ಲ ಅಂಟಿದೆ, ಕಂಡದ್ದೆಲ್ಲ ಬೇಕು, ಎಲ್ಲ ಬೇಕು ಬೇಕು ಅಂತ ಕಣ್ಣಿದೆ. ಆ ದೇವರ ಕಣ್ಣಿಗೆ ಯಾವುದೂ ಬೇಡ, ಅಂಟಿಲ್ಲದ ಕಣ್ಣು. ಅಂಥ ಸ್ವಾಮಿ ಇದ್ದಾನೆ. ಅದಕ್ಕೆ ಆತನನ್ನ ಕಮಲ ದಳಾಯ ಕಾಕ್ಷ, ಈತನಿಗೆ ಸಾಮ ಅಂತ ಹೆಸರು. ಯಾಕೆ ಈತನಿಗೆ ಸಾಮ ಅಂತ ಹೆಸರು ಅಂದರೆ ಸರ್ವೇಶಾಂ ಸಮತ್ವ ಸಾಮನಾಮ, ಈತ ಎಲ್ಲರಿಗೂ ಸಮನಾದ್ದರಿಂದ ಇವನಿಗೆ ಸಾಮ ಅಂತ ಹೆಸರು. ಅಷ್ಟೇ ಅಲ್ಲ, ದೇವರಿಗೆ ಋತು ಅಂತ ಹೆಸರು. ಯಾಕೆ ಅಂದರೆ ಜ್ಞಾನ ರೂಪನಾದ್ದರಿಂದ, ಋಗ್ವೇದ ಪ್ರತಿಪಾದ್ಯನಾದ್ದರಿಂದ ಈತನಿಗೆ ಋತು. ಇನ್ನು ಯಜ್ಞ ಸ್ವರೂಪನಾದ್ದರಿಂದ ಇವನಿಗೆ ಯಜಸ್ ಅಂತ ಹೆಸರು. ಹಾಗೆ ಈತನಿಗೆ ಉಕ್ತ ಅಂತ ಹೆಸರು. ಯಾಕೆ ಉಕ್ತ ಅಂತ ಹೆಸರು ಅಂದರೆ ಸರ್ವೇಶಾಂ ಉತ್ಥಾಪಕತ್ವ, ಎಲ್ಲರನ್ನು ಕೂಡ ಅವರವರ ಕಾರ್ಯಕ್ಕಾಗಿ ಬಡಿದೆಬ್ಬಿಸುವವ, ಎಚ್ಚರ ಕೊಡುವಂಥವ. ಕಣ್ಣಿನಲ್ಲಿರುವ ವಿಶ್ವ ಕಂಠಕ್ಕೆ ಬಂದರೆ ಸ್ವಪ್ನ. ಆ ಕಂಠದಲ್ಲಿ ವಿಶ್ವ ತೈಜಸರು ಒಂದಾಗಿ ನಂತರ ಅವರಿಬ್ಬರು ಹೃದಯದಲ್ಲಿರುವ ಪ್ರಾಜ್ಞನನ್ನು ಸೇರಿದರೆ ಸುಷುಪ್ತಿ. ಮತ್ತ ಆ ಪ್ರಾಜ್ಞನಿಂದ ವಿಶ್ವ ತೈಜಸರು ಬೇರಾದರೆ ಸ್ವಪ್ನ, ಕಂಠಕ್ಕೆ ಬಂದರೆ. ಅಲ್ಲಿಂದ ವಿಶ್ವ ಬೇರಾಗಿ ಕಣ್ಣಿಗೆ ಬಂದರೆ ಮತ್ತು ಎಚ್ಚರ. ಈ ಥರ ಬರ್ತಾ ಬರುತ್ತೆ. ಒಂದು ವೇಳೆ ವಿಶ್ವ ಬರಲೇ ಇಲ್ಲ ಕಣ್ಣಿಗೆ ಅಂದರೆ ಎಚ್ಚರ ಬರುವುದೇ ಇಲ್ಲ. ಇವತ್ತು ಬೆಳಗ್ಗೆ ಮಳೆಗಿರುವ ನಾಳೆ ಬೆಳಗ್ಗಿರುವವರೆಗೂ ಹಾಗೇ ಅಂತ. ಯಾಕೆ? ವಿಶ್ವ ಬರಲಿಲ್ಲ. ವಿಶ್ವ ಬಂದ, ಕಣ್ಣಲ್ಲಿಂದ ವಿಶ್ವ ಹೊರಡಿಲ್ಲ, ರಾತ್ರೆಲ್ಲ ಉರುಳಾಡಿದ್ರು ನಿದ್ದೆ ಬರಲ್ಲ. ಯಾಕೆ? ವಿಶ್ವ ಇಲ್ಲೇ ಕೂತಿರ್ತಾನೆ. ನಿದ್ದೆ ಮಾಡುವ ಯೋಗ ಇಲ್ಲ ನಮಗೆ ಎಂದರೆ ವಿಶ್ವ ಈ ಕಣ್ಣನ್ನು ಬಿಟ್ಟು ಹೊರಡೋದೇ ಇಲ್ಲ, ಅಲ್ಲೇ ಕೂತಿರ್ತಾನೆ. ಆದ ಕಾರಣ ವಿಶ್ವ ಎಂಥವ ಅಂದರೆ ಎಲ್ಲರಿಗೂ ಕೂಡ ಉತ್ಥಾಪನ, ಎಲ್ಲರಿಗೂ ಎಚ್ಚರ ಕೊಡುವವನಾದ್ದರಿಂದ ದೇವರಿಗೆ ಉತ್ಥಾನ ಹೆಸರು. ಅಂದರೆ ನಮ್ಮ ಕಣ್ಣಲ್ಲಿರುವ ವಿಶ್ವನಾಮ ಭಗವಂತನನ್ನ ಯಾರಾದರೆ ಉತ್ಥ ಅಂತ ಚಿಂತನೆ ಮಾಡುತ್ತಾರೆ ಅವರಿಗೆ ಎಲ್ಲ ಕಾಲದಲ್ಲೂ ಏಳಿಗೆ ಇರುತ್ತೆ. ನಂತರ ಭಗವಂತನಿಗೆ ಉತ್ ಅಂತ ಹೆಸರು. ಯಾಕೆ ಅಂದರೆ ಸಮಸ್ತ ಪಾಪ ಉರ್ಜಿತತ್ವಾತ್, ಉನ್ನಾಮ ಎಲ್ಲ ಪಾಪಗಳಿಂದ ಇವ ದೂರ, ಆದ್ದರಿಂದ ದೇವರಿಗೆ ಉತ್ ಅಂತ ಹೆಸರು. ಅಂದರೆ ದೇವರನ್ನ ನಾವು ಉತ್ ಉತ್ ಅಂತ ಚಿಂತನೆ ಮಾಡಿದರೆ ನಮ್ಮ ಪಾಪಗಳೆಲ್ಲ ದೂರ ಆಗ್ತಾ. ಹಾಗೆ ಭಗವಂತನ ಅಲ್ಲ ಇಲ್ಲಿ ಸದ್ಯಕ್ಕೆ ಬೇಕಾಗಿದ್ದು ಸಮಸ್ತ ಪಾಪ ಉಚ್ಛಿತ. ಹೌದು, ಆದ್ದರಿಂದಲೇ ಎಲ್ಲ ಪಾಪಗಳಿಂದ ದೂರ, ಆದ್ದರಿಂದಲೇ ಈ ಕೃಷ್ಣ. ಸಮಸ್ತ ಪಾಪ ಉಚ್ಛಿತತ್ವಾತ್ ಉನ್ನಾಮ. ನಂತರ ದೇವರಿಗೆ ಇನ್ನೊಂದು ಹೆಸರು ಇಂಧನ. ಯಾಕೆ ದೇವರಿಗೆ ಇಂಧನ ಅಂತ ಹೆಸರು ಅಂದರೆ ದೀಪ್ತತ್ವ ಇಂಧನ ನಾಮ, ಪ್ರಕಾಶವಂತನಾಗಿರ್ತಾನೆ ಭಗವಂತ. ಆದ್ದರಿಂದ ದೇವರಿಗೆ ಇಂಧನ ಅಂತ ಹೆಸರು. ನಂತರ ನಮ್ಮ ಕಣ್ಣಲ್ಲಿರುವ ಭಗವಂತನಿಗೆ ಇನ್ನೊಂದು ಹೆಸರು. ಇದರಲ್ಲಿ ಯಾಕೆ ಹೆಸರು ಹೇಳ್ತಾರೆ ಅಂದರೆ ಇಷ್ಟು ಗುಣಗಳು ದೇವರಲ್ಲಿ ನಾವು ನಿತ್ಯವೂ ಚಿಂತನೆ ಮಾಡಲೇಬೇಕು ಅಷ್ಟು ಕೊಡ್ತಾ ಇದ್ದಾರೆ. ಇನ್ನೊಂದು ಗುಣ ಯಾವುದು? ಇಂದ್ರ ಅಂತ ಹೆಸರು. ನಮ್ಮ ಕಣ್ಣಲ್ಲಿರುವ ವಿಶ್ವನಾಥ ಭಗವಂತನಿಗೆ ಇಂದ್ರ ಅಂತ. ಯಾಕೆ ಅಂದರೆ ಎಡಬಿಡದ ಕುಂದಿಲ್ಲದ ಆರು ಐಶ್ವರ್ಯಗಳಿಂದ ಕೂಡಿದ್ದಾನೆ. ಅವ್ಯಾಹತ ಷಟ್ಗುಣ ಐಶ್ವರ್ಯ ಸಂಪನ್ನತ್ವ ಭಗವಂತ ಅದ್ಭುತವಾಗಿದ್ದಾನೆ. ಆದ್ದರಿಂದ ಇತನಿಗೆ ಇಂದ್ರ ಪರಮೈಶ್ವರ್ಯವಂತ. ಐಶ್ವರ್ಯ ಅಂದ್ರೆ ಯಾವುದು? ಇಂದ್ರದೇವರಿಗೂ ಐಶ್ವರ್ಯ ಇದೆ, ಆದರೆ ದೇವರದ್ದು ಪರಮೈಶ್ವರ್ಯ, ನಾಶ ಆಗದ ದೇವರ ಐಶ್ವರ್ಯ ನಾಶವಿಲ್ಲದ್ದು. ಇಂದ್ರನ ಐಶ್ವರ್ಯ ನಾಶ ಇರುವಂಥದ್ದು. ನಾಶವಿಲ್ಲದ ಐಶ್ವರ್ಯವಂತನಾದ್ದರಿಂದ ದೇವರಿಗೇನೆ ಪ್ರಧಾನವಾಗಿ ಇಂದ್ರ ಅಂತ ಹೆಸರು. ಇಂದ್ರ ದೇವರೊಳಗಿರುವ ದೇವರ ಹೆಸರು ಇಂದ್ರ. ಹಾಗೆ ಇಂದ್ರ ದೇವರಲ್ಲಿರುವ ದೇವರನ್ನ ಇಂದ್ರ ಅಂತ ನಾವು ಚಿಂತನೆ ಮಾಡಿದರೆ ಎಲ್ಲಿ ನಮ್ಮ ಕಣ್ಣಲ್ಲಿ ವಿಶ್ವನಾಮಕ ಇವನೇ ಇಂದ್ರ ಅಂತ ಚಿಂತನೆ ಮಾಡಿದರೆ ನಮ್ಮ ಐಶ್ವರ್ಯಕ್ಕೆ ನಾಶವಿಲ್ಲ. ಯಾವ ಐಶ್ವರ್ಯ? ತುಂಬಾ ಹೇಳಿದ್ರು. ಒಬ್ಬರು ಜ್ಞಾನ ಐಶ್ವರ್ಯ ಅಂದ್ರು, ಒಬ್ಬರು ಕಾಂತಿ ಐಶ್ವರ್ಯ ಅಂದ್ರು, ಇನ್ಯಾರು ಏನು ಹೇಳಿದ್ರು? ಇಂದ್ರಿಯ ಎಲ್ಲ ಸೇರಿದ್ರೆ ಐಶ್ವರ್ಯ. ಕಾಂತಿಯೂ ಐಶ್ವರ್ಯ, ಹೊರಗಿನ ನಮಗೂ ನಮ್ಮನ್ನು ಆಶ್ರಯ ಮಾಡಿಕೊಂಡವರಿಗೆ ಹಾಕುವ ಅನ್ನ ಐಶ್ವರ್ಯ, ಜ್ಞಾನ ಐಶ್ವರ್ಯ, ದೇವರ ಚಿಂತನೆ ಐಶ್ವರ್ಯ, ದೊಡ್ಡವರ ಸೇವೆ ಐಶ್ವರ್ಯ ಅಲ್ಲವೋ? ದೊಡ್ಡವರು ಸಿಗುವುದೇ ಸಂಪತ್ತು, ದೊಡ್ಡವರ ಸೇವೆ ಸಿಗುವುದು ಇನ್ನ ಸಂಪತ್ತು, ಅದನ್ನು ಉಳಿಸಿಕೊಳ್ಳುವುದು ಇನ್ನಷ್ಟು ಸಂಪತ್ತು, ಹೌದು ಅಲ್ಲವೋ? ಆದ್ದರಿಂದ ಇಂಥ ಐಶ್ವರ್ಯ ನಮಗೆ ಚೆನ್ನಾಗಿ ಉಳಿಯಬೇಕಾದರೆ, ಏರುಪೇರುಗಳಿಲ್ಲದೆ ಇರಬೇಕಾದರೆ, ನಮ್ಮ ಕಣ್ಣಲ್ಲಿರುವ ಭಗವಂತನನ್ನ ಇಂದ್ರ ಅಂತ ಚಿಂತನೆ ಮಾಡಬೇಕು. ನಂತರ ಭಗವಂತನನ್ನ ಸಮ್ಯದ್ವಾಮ ಅಂತ ಚಿಂತನೆ ಮಾಡುತ್ತಾರೆ. ಸಮ್ಯದ್ವಾಮ ಅಂದರೆ ಎಲ್ಲ ರೀತಿಯಾದ ಮಂಗಳ ಯಾವರಿಂದ ಬರುತ್ತೋ ನಮಗೆ ದೇವರಲ್ಲಿ ಹೋಗಿ ಕೇಳುತ್ತೇವೆ, ಅದು ಬೇಕು ಇದು ಬೇಕು ಅಂತ. ದೇವ ಹೇಳುತ್ತಾರೆ, ನಿನಗೇನು ಬೇಕು ನಿನಗೆ ಗೊತ್ತಿಲ್ಲ, ನಿನಗೇನು ಕೊಡಬೇಕು ನನಗೆ ಬಿಟ್ಟುಬಿಡು, ಏನು ಬೇಕು ಎಲ್ಲ ಕೊಡುತ್ತೇನೆ. ನಾವು ನಮಗೆ ಬೇಕಾಗಿದ್ದೇನು ಗೊತ್ತಿಲ್ಲ, ಚೂರು ಕೇಳಿ ಸುಮ್ಮನೆ ಇರ್ತೇವೆ. ನಮಗೆ ಬೇಕಾಗಿದ್ದು ತುಂಬ ಇರುತ್ತೆ, ನಂತರ ಜ್ಞಾನ ಬರುತ್ತೆ, ಅವಾಗ ಕೇಳಿದ್ರೆ ಕೊಡಲ್ಲ. ಅದಕ್ಕೆ ದೇವರಂತ ಹೇಳೋ ಕಾಲಕ್ಕೆ, ಸ್ವಾಮಿ ನನಗೆ ಏನೇನು ಒಳ್ಳೆಯದು ಅದೆಲ್ಲ ಕೊಡು ಅಂದರೆ ಎಲ್ಲ ಕೊಡುತ್ತಾರೆ, ಅದನ್ನೇ ಹೇಳ್ತಾರೆ. ಆ ರೀತಿಯಾಗಿ ದೇವ ನಮಗೆ ಎಲ್ಲ ಬೇಕಾಗಿದ್ದನ್ನು ತಾನೇ ಕೊಡಬೇಕಾದರೆ ಆ ದೇವರ ಹೆಸರೇನು ಅಂದರೆ ಸಮ್ಯದ್ವಾಮ. ಸಮ್ಯದ್ವಾಮ ಅಂತ ದೇವರ ಚಿಂತನೆ ಮಾಡ್ತಾ ಇದ್ದರೆ ನಾವು ಸದಾ ಆ ಭಗವಂತ ಎಲ್ಲವನ್ನ ಕೊಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಈ ದೇವ ಹೇಗಿದ್ದಾನೆ ಅಂದರೆ ವಾಣಿ ಪ್ರಾಣಾಭ್ಯಾಮ್ ಸರ್ವದಾ ಸರ್ವವೇದೈ ಸ್ತೂಯಮಾನ. ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು ನಾಲ್ಕು ಜನ ಸದಾಕಾಲದಲ್ಲಿ ಈ ಭಗವಂತನನ್ನ ಎಲ್ಲ ವೇದಗಳಿಂದ ಸ್ತೋತ್ರ ಮಾಡುತ್ತಾ ಬರ್ತಾರೆ. ನಮ್ಮ ಕಣ್ಣಿನಲ್ಲಿರುವ ವಿಶ್ವನಾಮಕನನ್ನ ಈ ಚಿಂತನೆ ಮಾಡಬೇಕು. ದೇವ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರಿಂದ ಸದಾ ಸ್ತೋತ್ರಕ್ಕೆ ಒಳಗಾಗಿದ್ದಾನೆ ಹಾಗನಿಸುತ್ತೆ. ಸ್ತೋತ್ರ ಮಾಡಿಸಿಕೊಂಡವ ದೇವ, ಮಾಡಿದ್ದವರು ನಮಗೇನು ಬಂತು? ಅದು ಚಿಂತನೆ ಮಾಡಿದರೆ ಇಷ್ಟು ನಮ್ಮ ಚಿಂತನೆ ಹೇಗಿರುತ್ತೆ, ನಮ್ಮ ಸ್ತೋತ್ರ ಹೇಗಿರುತ್ತೆ? ಬಾಯಿಂದ ಸ್ತೋತ್ರ ಬರ್ತಾ ಇರುತ್ತೆ, ಅರ್ಥ ಚಿಂತನೆ ಮಾಡಲ್ಲ. ಯಾಕೆ ಈ ಸಂಪ್ರದಾಯ ಇಲ್ಲ ಇದೆಯಾ? ಮಾಡಲ್ಲಲ್ಲ, ಅದಕ್ಕೆ ಹೇಳಿದೆ ಸಂಪ್ರದಾಯ ಇಲ್ಲ. ಅರ್ಥ ಚಿಂತನೆ ಮಾಡುವ ಸಂಪ್ರದಾಯ ಇದೆಯಾ? ಮಾಡುತ್ತೀರಾ? ಅದಕ್ಕೆ ಸಂಪ್ರದಾಯ ಪಾರಾಯಣ ಮಾಡುತ್ತಾರೆ. ಎಲ್ಲಿ ಓಡಿ ಹೋಗ್ತಾ ಇರುತ್ತೆ ಅನುಸಂಧಾನ, ಓಡಿ ಹೋಗಿರುತ್ತೆ. ಅದಕ್ಕೆ ನಾವು ಮಾಡೋ ಪಾರಾಯಣ ಸುಧಾರಿಗಳು ಅಥವಾ ಏನೇನು ಪಾರಾಯಣ ಮಾಡ್ತಾ ಇರ್ತೇವೆ, ಅರ್ಥದಲ್ಲಿ ಮನಸ್ಸಿರುತ್ತ ಸಮಾನ ಇರಲ್ಲ, ಎಲ್ಲಿಗೋ ಹೋಗಿರುತ್ತೆ. ಯಾಕೆ? ಬರೇ ಬಾಯಿ ಮಾತ್ರ ಕೆಲಸ ಮಾಡ್ತಾ ಇರುತ್ತೆ, ಅವಾಗ ಮನಸ್ಸು ಹೇಳುತ್ತೆ ನನ್ನ ಕೆಲಸ ಏನೂ ಇಲ್ಲ, ಚೂರು ಹಾಗೆ ಮಾರ್ಕೆಟಿಗೆ ಹೋಗಿ ಬರ್ತೇನೆ ಅಂತ ಪಾರಾಯಣ ಕಾಲಕ್ಕೆ ಮನಸ್ಸು ಹಾಗೆ ಹೋಗಿ ಬರ್ತಾ ಇರುತ್ತೆ. ಹೌದಲ್ಲ ಇಲ್ಲಿ
ಪರಮಾತ್ಮ ಕೆಲಸ ಮಾಡ್ತಾ ಇಲ್ಲ, ಪರಮಾತ್ಮ ಕೆಲಸ ಮಾಡ್ತಿಲ್ಲ. ಅದಕ್ಕೆ ಏನಿದೆ ಸೂಕ್ಷ್ಮ ಮಂತ್ರ ಒಂದು ಹೇಳ್ಕೊಡ್ತೀವಿ, ಅದನ್ನು ಮಾಡಿದ್ರೆ ಅದು ಬರ್ತಾನೆ ಅಂತ ಸರಿ ಆಗುತ್ತೆ.
ಹೇಳ್ತಾ ಇದ್ದಾರೆ ಆ ಮಂತ್ರ ಹೇಳಲಿಕ್ಕೆ ತಿಳಿಸಿಕೊಡ್ತಾ ಇದ್ದಾರೆ. ಬರುತ್ತೆ ಮನಸ್ಸೊಂದು ಕಡೆ, ನೋಟ ಒಂದು ಕಡೆ ಅಲ್ವಾ ಸ್ತೋತ್ರ ಹೇಳ್ತಾ ಇರ್ತೀವಿ, ಮಂತ್ರ ಸುಳಾದಿಯನ್ನು ಹೇಳ್ತಾ ಇರ್ತೀವಿ. ಹೇಳೋ ಕಾಲಕ್ಕೆ ಯಾರೋ ಬರ್ತಾ ಇರ್ತಾರೆ, ಅಲ್ಲೇ ಇರುತ್ತೆ ಕಣ್ಣು, ಅವ್ರೇನು ಬಂದರು ಅವ್ರೇನು ಮಾಡಿದ್ರು ಅಂತ ನೋಡ್ತಾ ಇರುತ್ತೆ ಕಣ್ಣು. ಮನಸ್ಸು ಎಲ್ಲೋ ಹೋಗಿರುತ್ತೆ, ಯಾರೇನು ಮಾಡ್ತಾ ಇದ್ದಾರೆ ಅಂತ ಹೋಗಿರುತ್ತೆ, ಬಾಯಿ ಮಾತ್ರ ಹೇಳ್ತಾ ಇರುತ್ತೆ. ಮನಸ್ಸಲ್ಲಿ ಇರಬೇಕಾದ ದೇವರ ಚಿಂತನೆ ಇರಲ್ಲ, ಅದಿಲ್ಲದೇನೆ ಸ್ತೋತ್ರ ಮುಗಿದೋಗಿರುತ್ತೆ. ಇದು ನಮ್ಮ
ಪಾಡು. ಕರುಣಶೇಷನ ನಿಶ್ಚಯ ಜ್ಞಾನ ಇದನ್ನು ಹೇಳಿದಿರಲ್ಲ, ಅವರನ್ನ ಏನಾದ್ರು ಸ್ಮರಣೆ ಮಾಡಿದ್ರೆ ಚೆನ್ನಾಗಿರ್ತಾರೆ ಅವರ ಅಭಿಮಾನಿಗಳೆಲ್ಲ.
ಚಿಂತೆ ಮಾಡ್ತೀರಾ? ಅದಕ್ಕೆ ಬಂದೆ, ನಿಮಗೆ ಅದು ಬರಬೇಕಾದ ರೀತಿ ಏನಾದ್ರು ಹೇಳ್ಕೊಡ್ತಾ ಇದ್ದಾರೆ. ಈಗ ನಾವು ಸ್ತೋತ್ರ ಮಾಡೋದೆಲ್ಲ ಹೀಗಿದೆ, ಅದು ರಿಪೇರ್ ಆಗ್ಬೇಕಾದ್ರೆ ಹೇಗೆ ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ವಾ. ಯಾರು ಕಾಡ್ತಾರೆ,
ಮೂಲ ಫೌಂಡೇಶನ್ ಬೇಕು, ಆಮೇಲೆ ಬಿಲ್ಡಿಂಗ್ ಕಟ್ಟಣ ಅಂತ ಹೇಳ್ತೀನಿ.
ಸರಿ, ಇಷ್ಟಂತೆ ಏನು ಅಂದರೆ ದೇವರಿಗೂ ನಮಗೂ ಮಧ್ಯ ತುಂಬಾ ಜನ ಇದ್ದಾರೆ. ನಾವು ನಮಗೆ ಬಿಂಬ ಪುಷ್ಕರ, ಪುಷ್ಕರನಿಗೆ ಬಿಂಬ ಶನೇಶ್ವರ, ಅವರಿಗೆ ಅವರಿಗೆ ಹಾಗೆ ಹಾಗೆ ಸರಸ್ವತಿ, ಭಾರತಿ, ಬ್ರಹ್ಮ, ವಾಯು, ಅವರಿಗೆ ಬಿಂಬ ಲಕ್ಷ್ಮಿ, ಅವರಿಗೆ ಭಗವಂತ ಅಂತ ಇಷ್ಟಿದೆಯಲ್ವಾ. ಇದರಲ್ಲಿ ಈ ಬಿಂಬಗಳ ಪರಂಪರ ಪ್ರಧಾನ ಬಿಂಬ ದೇವ, ಬಿಂಬರಲ್ಲಿ ಪರಸೋತ್ತಮರು, ಪ್ರತಿಬಿಂಬರಲ್ಲಿ ಪರಸ್ವಾಮರರು, ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬಹರಿಯ. ಸರಿ, ಈ ಚಿಂತನೆಯ ತಾತ್ಪರ್ಯ ಏನು ಅಂದರೆ ನಮಗೇನು ಬೇಕೋ ಆ ಗುಣ ನಮ್ಮ ಬಿಂಬರಲ್ಲಿ ಇದೆ ಅಂತ ಚಿಂತನೆ ಮಾಡಿದರೆ ಸಾಕು, ನಮಗೆ ಬರುತ್ತೆ. ಸಿಂಪಲ್ ಟೆಕ್ನಿಕ್ ಇಷ್ಟು ಕೇಳಿದ್ರಲ್ಲ ಇದು. ಇದರಲ್ಲಿ ಗರುಡ ಶೇಷ ರುದ್ರರು ಬಂದರು, ಎಲ್ಲರೂ ಬಂದರು. ಅವರಿಗಿಂತ ಬಾಸ್ ಯಾರು? ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು. ಇವರೆಲ್ಲರ ಒಳಗೆ ನಿಂತವರು ಅವರು ನಾಲ್ಕು ಜನ. ಆ ನಾಲ್ಕು ಜನ ಎಂಥವರು ಅಂತ ಸ್ತೋತ್ರ. ಅವರು ದೇವರನ್ನೇ ನೋಡುತ್ತಾ ಇರ್ತಾರೆ, ಅವರ ನೋಟ ಸದಾ ದೇವರಲ್ಲಿ, ಅವರ ಮನಸ್ಸು ದೇವರಲ್ಲಿ, ಅವರ ಕಿವಿ ದೇವರಲ್ಲಿ, ಅವರ ಮಾತು ದೇವರಲ್ಲಿ, ಅರ್ಥ ದೇವರಲ್ಲಿ. ಇಷ್ಟು ಇಟ್ಟು ದೇವರನ್ನೇ ನೋಡುತ್ತಾ ಆನಂದ ಪಡುತ್ತಾ ಮೈ ರೋಮಾಂಚನ ಆಗ್ತಾ ಇರುತ್ತೆ, ನವಿರೇಳುತ್ತಾ ಇರುತ್ತೆ ಅವರಿಗೆ ಸದಾ, ಕಂಠ ಬಿಗಿದೊಪ್ಪಿ ಹೋಗ್ತಾ ಇರುತ್ತೆ. ಬಿಗಿದ ನುಡಿಗಳಿಂದ ಭಗವಂತನನ್ನು ಸದಾ ಸ್ತೋತ್ರ ಮಾಡುತ್ತಾ ಇರ್ತಾರೆ. ಅಂಥ ನುಡಿಗಳಿಂದ ದೇವ ಪ್ರಸನ್ನನಾಗ್ತಾನೆ. ಅಂಥ ನುಡಿಗಳು ನಮ್ಮ ಬಿಂಬರಾದ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರ ಬಾಯಿಯಿಂದ ಸದಾ ಅಂಥ ಸ್ತೋತ್ರ ಬರ್ತಾ ಇದೆ ಎಂಬುದನ್ನು ನಾವು ಚಿಂತನೆ ಮಾಡಿದರೆ ಸಾಕು, ನಮ್ಮಲ್ಲಿ ಅಂಥ ಸ್ತೋತ್ರ ಹೊರಡುತ್ತೆ. ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತಾರೆ. ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು ಸದಾ ದೇವರನ್ನ ಹೀಗೆ ಸ್ತೋತ್ರ ಮಾಡುತ್ತಾ ತಮ್ಮನ್ನು ಚಿಂತನೆ ಮಾಡಿದ ಗರುಡ ಶೇಷ ರುದ್ರಾದಿಗಳಿಗೂ ಅಂಥದ್ದೇ ಸ್ತೋತ್ರ, ಅವರನ್ನ ಚಿಂತನೆ ಮಾಡಿದವರಿಗೆ ಅಂಥದ್ದೇ ಸ್ತೋತ್ರ, ಹಾಗೆ ಇಡೀ ಪರಂಪರೆಗೆ ಅಂಥದ್ದೇ ಬುದ್ಧಿಯನ್ನು ಕೊಟ್ಟು ಸ್ತೋತ್ರ ಮಾಡಿಸ್ತಾ ಅದನ್ನು ಚಿಂತನೆ ಮಾಡಿದ ನಮಗೂ ಕೂಡ ಅಂಥದ್ದೇ ರೀತಿಯಲ್ಲಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಸ್ತೋತ್ರ ಮಾಡಿಸ್ತಾರೆ. ಸಾಕಲ್ವ? ದೇವರಲ್ಲೇ ಮನಸ್ಸಿಟ್ಟು, ಕಣ್ಣು ದೇವರಲ್ಲೇ ಇಟ್ಟು, ಮಾತು ದೇವರಲ್ಲೇ ಬಂದು ಸದಾ ಆನಂದದಿಂದ ಭಗವಂತನ ಸ್ತೋತ್ರ ಮಾಡುವ ಭಾಗ್ಯ ಬಂದರೆ ಈ ಜನ್ಮಕ್ಕೆ ಇನ್ನೇನು ಬೇಕಾಗಿದೆ? ಅದು ಬೇಕಾ? ಸುಲಭವಾದ ಉಪಾಯ. ನಮ್ಮ ಬಿಂಬರು ಇಂಥವರು ಅದನ್ನು ಹೇಳಿದರು. ವಾಣಿ ಪ್ರಾಣಾಭ್ಯಾಮ್ ಸರ್ವದಾ ಸರ್ವವೇದೈ ಸ್ತೂಯಮಾನ. ನಮ್ಮಲ್ಲಿ ಒಂದಿದೆ ಏನು ಹೇಳಿ? ಒಂದು ಪ್ಲಸ್, ಒಂದು ಮೈನಸ್, ಎಲ್ಲ ಕೆಳಪಡ್ತೇವೆ. ಪ್ಲಸ್ ಏನು ಮಾಡಲ್ಲ ಎಂದಾದರೂ ಏನೇನು ಕೇಳ್ಕೊಳ್ತೀವೋ ಅದರಲ್ಲಿ ಚೂರು ಅನುಷ್ಠಾನ ಮಾಡಲ್ಲ. ಮಾಡ್ತಾ ಇದ್ದೀವ ಹೇಳಿ? ಬರಸೋದಲ್ಲಮ್ಮ, ಬರಸ್ಲಿಕ್ಕೆ ಮೊದಲೇ
ಮನೆಗೆ ಇದು ಸ್ಥಿತಿ, ಅದಕ್ಕೆ
ಪರಿಸ್ಥಿತಿ, ಮನೆಯಲ್ಲಿ ಪರಿಸ್ಥಿತಿ ಇಲ್ಲ, ಅವೆಲ್ಲ ಬರೀ ನಾಟಕ, ಶುದ್ಧ ನಾಟಕ. ನೀವು ಮನೆಯಲ್ಲಿ ಸುಮ್ಮನೆ 10 ನಿಮಿಷವೂ ಕೂಡಲ್ವಾ? ಅಲ್ಲಪ್ಪ, 10 ನಿಮಿಷವೂ ಸುಮ್ಮನೆ ಇರಲ್ವಾ? ಇರ್ತೀರಲ್ಲ, ಆ ಸುಮ್ಮನೆ ಇದ್ದ 10 ನಿಮಿಷ ಆದ್ರೂ ನೆನೆ ಹೋಗಲ್ಲ, ನೆನೆಯಲ್ಲ. ಯಾಕೆ? ನೆನೆಯಬೇಕು ಎಂಬುದೇ ನೆನಪಿರಲ್ಲ. ಹೀಗೆ ನೆನೆಯಬೇಕೆಂಬುದೇ ನೆನಪಿರಲ್ಲ. ಹಾಗೆ ನೆನೆದರೆ ಏನಾಗುತ್ತೆ ಎಂಬುದರ ಪ್ರಭಾವ ಗೊತ್ತಿಲ್ಲ. ಅದು ನಮ್ಮಲ್ಲಿ ಚಾಲ್ತಿ ಬಂದಿಲ್ಲ, ಆ ಸಂಪ್ರದಾಯ ಬಂದಿಲ್ಲ. ಏನದು ಅಂದರೆ, ನಮಗೇನು ಬೇಕೋ ನಿಮಗೆ ಹುಟ್ಟಿದ ಕಾಲಕ್ಕಿಂತ ಯಾರಾದರೂ ಕೂಡ ಈ ಮಾತು ಹೇಳಿದ್ದಾರ? ಏನಂತ? ನಿಮ್ಮೊಳಗೆ ದೇವರಿದ್ದಾರೆ, ನಿಮ್ಮೊಳಗೆ ಬಿಂಬ ನಾಮಕ ದೇವರಿದ್ದಾರೆ ಹೇಳಿದಾರ? ಇಲ್ಲ, ಪ್ರಾಯಶಃ ನಿಮ್ಮೊಳಗೆ ದೇವರಿದ್ದಾರೆ ಅಂತ ಹೇಳ್ಕೊಟ್ಟಿದಾರ? ಹೌದಾ? ಸರಿ ಆಯ್ತು, ಸರಿ, ನಿಮ್ಮೊಳಗೆ ದೇವರಿದ್ದಾರೆ ಅಷ್ಟು ಹೇಳಿಕೊಟ್ಟಿದ್ದಾರೆ. ನಿಮಗೇನು ಬೇಕೋ ಅದು ಪಡ್ಕೊಳ್ಳೋ ಮಾರ್ಗ ಏನು ಅಂತ ಹೇಳಿಕೊಟ್ಟಾರ? ಇಲ್ಲ. ಸಿಂಪಲ್ ಒಂದೇ ಮಾರ್ಗ ಇಡೀ ಶಾಸ್ತ್ರ ಹೇಳ್ತಾ ಇದೆ. ನಿಮಗೇನು ಬೇಕೋ ಏನು ಪಡ್ಕೋಬೇಕು ಅಂತ ಸುತ್ತ ತಿರುಗಿರಿ ಅಂತ ಹೇಳಿಕೊಟ್ಟಿದ್ದಾರೆ. ದೊಡ್ಡವರು ಸುತ್ತ ತಿರುಗಿರಿ ಅಂತ ಹೇಳಿದರು. ಆದರೆ ಶಾಸ್ತ್ರ ಏನು ಹೇಳ್ತಾ ಇದೆ, ನಿಮಗೇನು ಬೇಕೋ ನಿಮ್ಮೊಳಗಿರುವ ದೇವ ಅಂಥವ ಅಂತ ಚಿಂತನೆ ಮಾಡಿದರೆ ಆಯಿತು, ಒಂದೇ ಬರುತ್ತೆ ನಿಮಗೆ. ನಿಮಗೆ ಐಶ್ವರ್ಯ ಬೇಕಾ? ಒಳಗಿದ್ದ ದೇವ ಐಶ್ವರ್ಯವಂತ ಅಂತ ಚಿಂತನೆ ಮಾಡಲಿ, ಇಲ್ಲಂತೂ ಚಿಂತನೆ ಮಾಡೋದಿಲ್ಲ, ಇದ್ದದ್ದೇ. ನಿಮಗೆ ವಿದ್ಯಾ ಬೇಕಾ? ಜ್ಞಾನ ಪೂರ್ಣ ಅಂತ ಚಿಂತನೆ ಮಾಡಿ ಅಪೂರ್ವವಾದ ವಿದ್ಯೆ ಬರುತ್ತೆ ನಿಮಗೆ. ಹೀಗೆ ಹುಡುಗಿದ್ದಾಗಲಿಂದ ನಮಗೆ ಹೇಳಿಕೊಟ್ಟು ಏನಪ್ಪ ಎಕ್ಸಾಮ್ ಸರಿ ಬರಿತಾ ಇಲ್ಲ, ಓದು ಸರಿಯಾಗಿ ಬರ್ತಾ ಇಲ್ಲ ಅಂಥ ಕಾಲಕ್ಕೆ ನೋಡು ನಿನಗೆ ದೇವರಿದ್ದಾರಪ್ಪ, ಸ್ವಲ್ಪ ದೇವರನ್ನ ಸ್ವಾಮಿ ನೀವು ಒಳ್ಳೆ ವಿದ್ಯಾವಂತ ವಿದ್ಯಾವಂತ ಅಂತ ಸದಾ ಹೇಳ್ತಾ ಇರೋ, ಒಳ್ಳೆ ವಿದ್ಯೆ ಬರುತ್ತೆ ಹೇಳಪ್ಪ ಅಂದರೆ ಅಪ್ಪ ಅಮ್ಮಂದ್ರ ಮಾತು ಮೇಲೆ, ಒಳ್ಳೆಯವರ ಮಾತು ಮೇಲೆ ಮಕ್ಕಳಿಗೆ ಗುರಿ ಹೇಳಿ ಶುರು ಮಾಡ್ತಾರೆ ನೋಡಿ. ಹಾಗೆ ಶುರು ಮಾಡಿದರೆ ಖಚಿತವಾಗಿ ಅವರಿಗೆ ವಿದ್ಯೆ ಬರುತ್ತೆ, ಏನು ಬೇಕೋ ಅದು ಬರುತ್ತೆ. ಒಮ್ಮೆ ಒಂದು ಸಲ ಹೇಳಿದಾಗ ಬರಲಿಕ್ಕೆ ಶುರುವಾದದ್ದು ಕಂಡರೆ, ರುಚಿ ಕಂಡ್ರೆ ನಾವೇ ಬಿಡಲ್ಲ. ದೇವರ ಗುಣಗಳು ಒಂದೊಂದು 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 ನಾವೇ ಹುಡುಕಿ ಹುಡುಕಿ ಚಿಂತನೆ ಮಾಡಲಿಕ್ಕೆ ಶುರು ಮಾಡ್ತೇವೆ. ಅದು ನಮಗೆ ಗೊತ್ತೇ ಇಲ್ಲ, ಅದಕ್ಕೆ ಅದರ ತಂಡೆಗೆ ಹೋಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ತೊಂದರೆಗಳಿದೆಯಾ ದೇವರನ್ನ ತೊಂದರೆ ಇಲ್ಲದವ ಅಂತ ಚಿಂತನೆ ಮಾಡಿ. ಏನು ಮಾಡ್ತಾರೆ? ಆದರೆ ಏನು ಗೊತ್ತಮ್ಮ, ನಾನು ಹೇಳಲಿಕ್ಕೆ ಎಲ್ಲಿ ನನಗೆ ದುಃಖ ಆಗಿದ್ದು ಹೇಳಬೇಕು ಅಂದುಕೊಂಡದ್ದು ಯಾವುದು ಅಂದರೆ, ಗೊತ್ತು ಮಾಡಲ್ಲ, ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ತೊಂದರೆಗಳಿಗೆ ಕಡಿಮೆ ಇದೆಯಾ? ಯಾರ ಮನೆಯಲ್ಲಿ ತೊಂದರೆಗಳಿಗೆ ಕಡಿಮೆ ಇಲ್ಲ, ಹೇಳ್ಕೊಳ್ಳಲ್ಲಷ್ಟೇ. ಅವರವರ ತೊಂದರೆ ಅವರವರ ತಕ್ಕಂಥ ತೊಂದರೆಗಳು ಅವರವರಿಗಿದ್ದೇ ಇರುತ್ತೆ, ಮಾನಸಿಕವೋ ಶಾರೀರಿಕವೋ ಏನೋ ಒಂದು. ಸರಿ, ಇಲ್ಲಿ ಹೇಳ್ತಾ ಇರೋದು ಎಲ್ಲರಿಗೂ ತೊಂದರೆ ಇದೆ. ಆ ತೊಂದರೆ ಕಳ್ಕೋಬೇಕಾದ್ರೆ ನೀವೇನ್ ಮಾಡ್ತೀರಾ? ಸಾಮಾನ್ಯವಾಗಿ ಯಾರು ಹೊರತು ಹೋಗಿ ನಾವು ಹೇಗಿರ್ತೀವಿ ಹೇಳಿ ಅಂತ ನಿಮ್ದು ಜಾತಕ ಮುಂದೆ ಹೌದಾ? ಅದು ನಾನು ಮಾಡ್ತಿದ್ದೆ. ಆದ್ಮೇಲೆ ಯಾಕೆ ಸುಮ್ಮನೆ ದುಡ್ಡು ಅವ್ರಿಗೆ ಕೊಡೋದು ಅಂತ ನಾನೇ ಕಲ್ತ್ಕೊಂಡೆ, ಜ್ಯೋತಿಷ್ಯ ನಾನು ಕಲಿತೆ. ನಾನು ಜಾಬ್ ಮಾಡುವಾಗ ಕಲಿತೆ, 7 ವರ್ಷ ಕಲಿತೆ, 1 ವರ್ಷ ಅಲ್ಲ 7 ವರ್ಷ ಅಲ್ಲ, 7 ವರ್ಷ ಸತತ ಕಲಿತೆ. ನಮ್ಮ ಗುರುಗಳು ಹೇಗಿದ್ರು ಅಂದ್ರೆ, ಎದುರಿಗೆ ಬಂದ ವ್ಯಕ್ತಿಯ ಮುಖ ನೋಡಿ ಹೇಳಿಬಿಡ್ತಾ ಇದ್ರು, ಮುಖ ನೋಡಿ ನೀನು ಇಂಥವ ನೀನು ಇಂಥವ ಹೀಗೆ ಮಾಡಿ ಬಂದ್ಯಾ ಅಂತ ಹೇಳ್ತಾ ಇದ್ರು. ಅಂಥ ಸಿದ್ಧಿ ಇರ್ತಾ ಇತ್ತು. ಆದರೆ ಇದೆಲ್ಲ ಸೇರಿ ಇದರ ಮುಂದೆ ತಿಪ್ಪೆಯಲ್ಲಿ ಹೋಗ್ಬಿಡುತ್ತೆ. ಯಾಕೆ ಅಂದ್ರೆ, ಇಷ್ಟು ಹೇಳಿದ ಮೇಲೆ ಅದು ಮಾಡು ಇದು ಮಾಡು ಅಂತ ಹೇಳಿದ್ರು ಆ ಮಾಡುವ ಕಾಲಕ್ಕೆ ಎಡವೆ ಬಿಡ್ತಾ ಇರ್ತೀವಿ. ಅದಕ್ಕಿಂತ ಸುಲಭವಾದ ರಾಜಮಾರ್ಗ ನಮಗೆ ಬೇಕಾದ್ದೆಲ್ಲ ಪಡೆಯಬೇಕಾ? ದೇವರನ್ನ ಅಂಥವ ಅಂತ ಚಿಂತನೆ ಮಾಡೋದು ಅದ್ಭುತವಾದ ವಿದ್ಯೆ ಇದು, ದೇವತೆಗಳು ಮಾಡುವಂತಹ ವಿದ್ಯೆ. ಅದಕ್ಕೆ ಚಿಂತನೆ ಮಾಡಬೇಕು. ದೃಷ್ಟಾಂತ ಕೊಡಬೇಕಾದ್ರೆ, ಬೆಂಗಳೂರಲ್ಲೇ ಇದ್ದಾರೆ, ಒಂದು ಮನೆತನ ಚಿಕ್ಕ ಮನೆ, ದಂಪತಿಗಳು, ಅವರಿಗಿಬ್ಬರು ಮಕ್ಕಳು. ಅವರ ಮನೆಗೆ ನನ್ನ ಕರ್ಕೊಂಡು ಹೋಗಿದ್ದರು, ಬನ್ನಿ ಆಚಾರ್ಯ ಮನೆಗೆ ತಾಂಬೂಲಕ್ಕೆ. ಸರಿ ಬರೋಣ, ಹೋಗಿದ್ದೆ. ಯಾವಾಗಲೂ ನಾನೇ ಮಾತಾಡ್ತಾ ಇದ್ದೆ. ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ಪ್ರವಚನಗಳನ್ನು ನಾನೇ ಮಾಡ್ತಾನೆ. ಅಲ್ಲಿ ಹೋದಾಗ ನಾನು ಮಾತಾಡಿಲ್ಲ, ಕೇಳ್ತಾ ಹೋಗ್ಬಿಟ್ಟಿದ್ದೆ. ಅವರೇ ಮಾತಾಡ್ತಾರೆ, ತುಂಬ ಮಾತಾಡಿದ್ರು, ಸಂತೋಷ ಆಯ್ತು ನನಗೆ, ಮೈಯೆಲ್ಲ ರೋಮಾಂಚನ ಆಯಿತು. ಅವ್ರು ಹೇಳ್ತಾ ಬಂದರು, ಸಹಸ್ರನಾಮದಲ್ಲಿ ಒಂದೊಂದು ಗುಣ ಇರುತ್ತಲ್ಲ, ಒಂದೊಂದು ನಾಮಕ್ಕೂ ಒಂದೊಂದು ಗುಣ ಅದ್ಭುತವಾಗಿದೆ, ಅದನ್ನ ಚಿಂತನೆ ಮಾಡ್ತಾ ಇರ್ತೀವಿ ಅವಾಗವಾಗ ಅವಾಗವಾಗ ನಮಗೆ ಬೇಕಾಗಿದ್ದು ಏನು ಕೇಳಿದ್ರು ಹೇಳ್ತಾರೆ, ನಮಗೆ ಕಷ್ಟ ಬಂದಾಗೆಲ್ಲ ದೇವರನ್ನ ಮಹಾಶೃಂಗಾಯ ನಮಃ ಅಂದ್ಕೊಳ್ತೀವಿ ನಾವು. ಮಹಾಶೃಂಗಾಯ ನಮಃ ಅಂದರೆ ಇಡೀ ಕಷ್ಟಗಳನ್ನ ತೆಗೆದು ಹಾಕುವಂತ ಅದ್ಭುತವ ತಾಕತ್ತಿರತಕ್ಕಂಥವ. ಇದು ಅನೇಕ ಜನಕ್ಕೆ ಅನುಭವ ಬಂದಿದೆ. ಆ ಕಷ್ಟ ಕಾಲದಲ್ಲಿ ಆ ಭಗವಂತನ ನಾಮವನ್ನ ಕಷ್ಟ ಪರಿಹಾರಕ ಕಷ್ಟ ಪರಿಹಾರಕ ಅಂತ ಸದಾ 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 ಮಹಾಶೃಂಗಾಯನಃ ಮಹಾಶೃಂಗಾಯನಃ ಅಂತ ಹೇಳುತ್ತಾ ಇದ್ರೆ ಅವರಿಗೆ ಎಲ್ಲ ಕಷ್ಟಗಳು ಪರಿಹಾರ. ಅದ್ಭುತ. ಚಿಕ್ಕ ಹುಡುಗರು ಅವ್ರು ಹೇಳ್ತಾರೆ, ನಾವು ಮಾಡ್ತಾ ಇದ್ದೀವ್ರಿ, ನಮ್ಗೇನು ತೊಂದರೆ ಅಲ್ಲೇ ಹೋಗ್ತಾ ಇದೆ. ಈ ತರ ನಾವ್ಯಾಕೆ ಮಾಡಬಾರದು, ಅದಕ್ಕೆ ಗುಣಗಳ ಪಟ್ಟಿಯನ್ನೇ ಕೊಡ್ತಾ ಇದ್ದಾರೆ. ಗೋಪಾಲದಾಸರದಕ್ಕೆ ಹೇಳುತ್ತಾರೆ, ನಿನ್ನ ಗುಣ ಚಿಂತನೆಯಲ್ಲಿಡು ಗೋಪಾಲ ವಿಠಲ, ಇನ್ನೇನು ಬೇಡಯ್ಯ, ನನಗೇನು ಬೇಕೋ ಅದೆಲ್ಲ ನಿನ್ನ ಗುಣ ಚಿಂತನೆ ಮಾಡಿದ್ರೆ ಬರುತ್ತೆ. ಈ ರಹಸ್ಯ ಗೊತ್ತಿಲ್ಲದೆ ಒದ್ದಾಡಿದೆ, ಒಣ ಒದ್ದಾಡಿದೆ ಹರಿಯೇ, ನನಗೆ ನಿನ್ನ ಗುಣಗಳ ಪರಿಚಯ ಮಾಡಿ. ಇನ್ನು ಮುಂದೆ ಹೇಳ್ತಾರೆ, ಎಲ್ಲರಿಗೂ ಒಂದು ಆಸೆ ಇರುತ್ತಲ್ಲ, ನಾನು ಎಲ್ಲರಲ್ಲಿ ಮೆರೆಯಬೇಕು, ಚೆನ್ನಾಗಿ ಎಲ್ಲರನ್ನ ಗುರುತಿಸಬೇಕು, ನಾನು ಎಲ್ಲರಲ್ಲೂ ಕೂಡ ಶ್ರೇಷ್ಠನಾಗಿರಬೇಕು. ಹೌದಾ? ನೋಡಿ, ದೇವರನ್ನ ವಿರಾಟ್ ಅಂತ ಚಿಂತನೆ ಮಾಡಿ. ವಿಶೇಷೇಣ ರಾಜನಾಥ ವಿರಾಟ್ ನಾಮಕ, ನಮ್ಮ ಕಣ್ಣಲ್ಲಿರುವ ವಿಶ್ವ ಆತ ವಿರಾಟ್, ಅದ್ಭುತವಾದ ತೇಜೋಮಯ ಮೂರ್ತಿ, ಎಲ್ಲರಲ್ಲಿ ಬೆಳಗತಕ್ಕಂಥವ ಅಂತ ದೇವರನ್ನು ಚಿಂತನೆ ಮಾಡಿದರೆ ನಮ್ಮಲ್ಲಿ ಬೆಳಕು ಮೂಡುತ್ತೆ. ನಾವು ಅದ್ಭುತವಾಗಿ ಎಲ್ಲರಲ್ಲಿ ಪ್ರತ್ಯೇಕ ವ್ಯಕ್ತಿ, ಪ್ರತ್ಯೇಕ ವ್ಯಕ್ತಿ ಅಂದರೆ ಬೇರೆ ಆಗಲ್ಲ, ಎಲ್ಲ ಮಾಡಬಾರದ ಕೆಲಸ ಮಾಡಿ ಪ್ರತ್ಯೇಕ ವ್ಯಕ್ತಿಯಾಗಿರೋದು ಆಗಲ್ಲ, ಎಲ್ಲ ಒಳ್ಳೆ ಗುಣಗಳಿಂದ ಎಲ್ಲರಲ್ಲೂ ಪ್ರತ್ಯೇಕ ವ್ಯಕ್ತಿಯಾಗಿರಬೇಕಾ? ಹಾ, ಅಂಥ ಕಾಲಕ್ಕೆ ದೇವರನ್ನ ವಿರಾಟ್ ಅಂತ ಚಿಂತನೆ ಮಾಡಬೇಕು. ಹಾಗೆ ಮನೆಯಲ್ಲಿ ಗಂಡ ನನ್ನ ಹೆಂಡತಿ ಸದಾ ನನ್ನ ಜೊತೆಗೆ ಇರಬೇಕು ಅಂದ್ಕೊಳ್ತಾರೆ ಅಲ್ವಾ, ಮನೆಯವರು ಸದಾ ನನ್ನ ಜೊತೆಗೆ ಇರಬೇಕು ಅಂತ ಹೆಂಡತಿ, ಇಬ್ಬರು ಅಂದ್ಕೊಳ್ತಾರೆ, ಇಬ್ಬರು ಒಟ್ಟಿಗಿರಬೇಕು ಅಂತ ಆಸೆ, ಅದಕ್ಕೇನು ಮಾಡಬೇಕು ಗೊತ್ತಿಲ್ಲ. ಸಿಂಪಲ್ ಅಂತ ಹೇಳಿದ್ರು, ಏನೂ ಇಲ್ಲ, ದೇವರು ಲಕ್ಷ್ಮೀ ದೇವಿ ಎಡಬಿಡದೇ ಇರ್ತಾರೆ ಅಂತ ಚಿಂತನೆ ಮಾಡಿದರೆ ಸಾಕಂತೆ, ನಾವು ನಮ್ಮವರು ಎಡಬಿಡದೆ ಸದಾ ಚೆನ್ನಾಗಿರ್ತೇವೆ. ಅದನ್ನ ಹೇಳಿದರು, ರಮಾ ರೂಪಾಭ್ಯಾಂ ಸಹಿತ, ಸದಾ ರಮಾದೇವಿಯ ರೂಪಗಳಿಂದ, ದೇವ ರಮಾದೇವಿಯನ್ನ ಬಿಟ್ಟಿದ್ದು ಇಲ್ಲವೇ ಇಲ್ಲ. ಎಂದಾದರೂ ದೇವ ಒಬ್ಬನೇ ಎಲ್ಲಾದರೂ ಬಂದ ಅಂದ್ರೆ ನೋಡಿಸಿ ಅಂತ ಹೇಳುತ್ತೆ ವೇದ. ಜೊತೆಗೆ ಎಲ್ಲಿ ಹೋದ್ರೆ ಮತ್ತೆ ಒಬ್ಬನೇ ಹೋಗ್ಬಿಡ್ತಾನೇನೋ ಅಂತ ಎದೆಯಲ್ಲೇ ಕೂತ್ಕೊಂಡ್ಬಿಟ್ಟಿರ್ತಾಳೆ, ಡೈರೆಕ್ಟ್ ಆಗಿ ಬಂದು ಕೂತಿರ್ತಾಳೆ. ಅದಕ್ಕೆ ಹೇಳ್ತಾರೆ, ಆ ಹಾಡು ಹೇಳ್ತಾರಲ್ಲ ದಾಸರು, ಮರಳು ಮಾಡಿಕೊಂಡೆಯಲ್ಲ ಮಾಯಾದೇವಿ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿರುವಂತೆ, ಏನು ಮರಳು ಮಾಡಿಕೊಂಡಿದೀಯೋ ಮಾ ಅಂತ ಹೇಳ್ತಾರೆ. ಅವನು ಮರಳಾದದ್ದಲ್ಲ, ಕರುಣೆಯಿಂದ ಬಂದದ್ದು, ಆಕೆಯನ್ನು ಎಡಬಿಡದೆ ಆಕೆಯ ಭಕ್ತಿಗೆ ವಶನಾಗಿ ಬಂದದ್ದು. ಆ ರೀತಿಯಲ್ಲಿ ರಮಾ ರೂಪಾಭ್ಯಾಮ್ ಸಹಿತ, ಈ ದೇವರು ಇಷ್ಟೆಲ್ಲ ಹೇಳ್ತೀರಲ್ಲ ಇವನ್ ನೋಡ್ಲಿಕ್ಕಾಗುತ್ತಾ? ದಿವ್ಯ ದೃಷ್ಟಿ ಗೋಚರ, ಒಳದೃಷ್ಟಿಗೆ ಕಾಣತಾನಂತೆ. ಹೌದು, ನಮಗೂ ದಿವ್ಯ ದೃಷ್ಟಿ ಬೇಕಾ? ಇನ್ಯಾವುದಕ್ಕೂ ಬೇಡ. ನಮ್ಮೊಳಗಿರತಕ್ಕಂಥ ಎಲ್ಲ ಭಗವದ್ ರೂಪಗಳ ಅನುಸಂಧಾನ ಮಾಡಲಿಕ್ಕೆ ಒಳನೋಟ ಬೇಕು. ಒಳನೋಟ ಬೇಕಾದರೆ ಆ ಒಳನೋಟಕ್ಕೆ ಒಳಗಾಗುವವ ಇವ. ದಿವ್ಯ ದೃಷ್ಟಿ ಗೋಚರ ಅಂತ ಚಿಂತನೆ ಮಾಡಿದರೆ ನಮಗೆ ದಿವ್ಯ ದೃಷ್ಟಿ ಬೆಳೆಯುತ್ತೆ. ಅಷ್ಟೇ ಅಲ್ಲ, ಎಲ್ಲ ಇರುತ್ತೆ ಪದಾರ್ಥಗಳು, ಮನೆ ತುಂಬ ಪದಾರ್ಥ, ಒಂದೂ ಇಲ್ಲ, ಸುಖವೇ ಇಲ್ಲ. ಯಾಕೆ? ಮೈ ತುಂಬ ರೋಗ. ಮನೆ ತುಂಬ ಪದಾರ್ಥ, ಮೈ ತುಂಬ ರೋಗ, ಏನು ಮಾಡಬೇಕು? ತಿನ್ನಲಿಕ್ಕಿಲ್ಲ. ತಿನ್ನೋ ಕಾಲಕ್ಕೆ ಪದಾರ್ಥ ಇಲ್ಲ, ಪದಾರ್ಥ ಇದ್ದ ಕಾಲಕ್ಕೆ ತಿನ್ನಲಿಕ್ಕಿಲ್ಲ. ಎರಡೂ ರೀತಿ ಕೂತಿರುತ್ತೆ. ಇಲ್ಲ, ಸುಖ ಬೇಕಾ? ಸದಾ ಸುಖ ಇರಬೇಕಾ? ರೋಗ ಕಡಿಮೆ ಆಗಬೇಕಾ? ಪದಾರ್ಥ ಸಮೃದ್ಧಿ ಬೇಕಾ? ಪದಾರ್ಥದಿಂದ ಸುಖ ಸದಾ ಸಿಗಬೇಕಾ? ದೇವರನ್ನ ಆತ್ಮ ಅಂತ ಚಿಂತನೆ ಮಾಡಿ ಸುಖ ಅನುಭವ ಕರ್ತೃತ್ವ ನಮ್ಮೊಳಗಿದ್ದು ಸದಾ ನಮಗೆ ಸುಖ ಸಿಗುವಂತೆ ಮಾಡುವುದರಿಂದ ದೇವರಿಗೆ ಆತ್ಮ ಅಂತ ಹೆಸರು. ಇನ್ನ ಸಾವು, ಸಾವು ಅಂದ ಕೂಡಲೇ ಹೆದರಿ ಸತ್ತೋಗ್ತಾ ಇರ್ತದೆ. ಯಾವ ಸಾವು ಅಂದರೆ, ಒಂದು ಸಾವಂತೂ ಖಚಿತ, ಶರೀರ ಬಿಡೋ ಸಾವಂತೂ ಖಚಿತ, ಬರಲೇಬೇಕು. ಬಾರದಿದ್ದರೆ ನಾವೇ ಸತ್ತೋಗ್ತೇವೆ. ಯಾಕೆ? ಮನೆಯಲ್ಲಿದ್ದವರೇ ಅಂತ ಎಷ್ಟು ಕಾಲ ಆಯಿತು ಹೋಗ್ತಾನೇ ಇಲ್ಲ, ಹಾಗೆ ಅನ್ನಿಸಿಕೊಂಬೋಕ್ಕಿಂತ ಬೇಗ ಹೋಗೋದು ಭಾಳ ಉತ್ತಮ ಅಲ್ವಾ? ಆದ್ದರಿಂದ ಸಹಜವಾಗಿ ಬರುವ ಸಾವು ಬರಲಿ, ಇನ್ನೊಂದು ಸಾವು ಬರಬಾರದು. ಯಾವುದು? ಅಪಮೃತ್ಯು ಬರಬಾರದು, ಯಾವುದಕ್ಕೂ ತುತ್ತಾಗಿ ಸಾಯಬಾರದು. ಹಾಗೆ ಇನ್ನೊಂದು ಸಾವಿದೆ. ಯಾವುದು? ದೇವರ ಮರವು. ದೇವರ ಮರವಿನಕ್ಕಿಂತ ಇನ್ನೊಂದು ಸಾವಿಲ್ಲ. ಈ ಎರಡು ಸಾವು ನಮಗಿರಬಾರದ. ದೇವರನ್ನ ಏನೊಂದು ಚಿಂತನೆ ಮಾಡಬೇಕು? ಅಮೃತ, ಮೃತ್ಯು ಇಲ್ಲದವ, ಸಾವಿಲ್ಲದವ ಅಂತ ದೇವರನ್ನ ಚಿಂತನೆ ಮಾಡಿದರೆ ನಮಗೆ ಅಮೃತ ಅಂದರೆ ಸಾವಿಲ್ಲದೆ ಆಗುತ್ತೆ. ನಿತ್ಯ ಯೋಗ ಭಯ, ಇವತ್ತೊಂದು ಭಯ, ನಾಳೆಗೊಂದು ಭಯ, ಯಾವುದೊಂದು ಇರುತ್ತೆ ನೋಡಿ. ಎಲ್ಲರಿಗೆ ತಕ್ಕಂತ ಭಯ ಅವರವರಿಗಿದ್ದೇ ಇರುತ್ತೆ. ಭಯವೇ ಇಲ್ಲದೆ ಇರಬೇಕಾ? ದೇವರನ್ನ ಆ ಭಯ ಭಯರಹಿತ ಅಂತ ಚಿಂತನೆ ಮಾಡಬೇಕು. ಬೇಕಾದ್ರೆ ಮಾಡಿ ನೋಡಿ, ನಿಮಗೆ ಭಯ ಇದ್ದಾಗ ಇದೇ ಮಾಡಬೇಕು. ಒಂದು ಸಲ ಭಯ ಅಂತ ಕೂತ್ರೆ ಸಾಲದು, ಅದನ್ನೇ ಆವರ್ತನೆ, ಉಸಿರಾಟದಂತೆ ತಿರುಗಾಡ್ತಾ ಇದ್ರು, ಕೂಡತಾ ಇದ್ರು, ಹೇಳ್ತಾ ಇದ್ರು, ಅಭಯ ಅಭಯ ಸ್ವಾಮಿ ಅಭಯ ಕೊಡು ಅಂತ ದೇವರು ಚಿಂತನೆ ಮಾಡ್ತಾ ಬಂದರೆ ಅಭಯ ಕೊಡುತ್ತಾನೆ ಭಗವಂತ, ಭಯ ಪರಿಹಾರ ಮಾಡುತ್ತಾನೆ. ಅಮೃತ ಮೃತಿರಹಿತತ್ವ, ಅವನಿಗೆ ಸಾವಿಲ್ಲ, ಸಾವಿಲ್ಲದವನಾದ್ದರಿಂದ, ಅವನನ್ನು ಸಾವಿಲ್ಲದವ ಅಂತ ಚಿಂತನೆ ಮಾಡಿದ್ದರಿಂದ ನಮಗೆ ಸಾವಿಲ್ಲದವ ಅಂದರೆ ಮರವಿಲ್ಲದವ, ಮರವೇ ದೊಡ್ಡ ಸಾವು. ಮರವಿಲ್ಲದವ, ಅಪಮೃತ್ಯು ಇಲ್ಲದವ, ಮೃತ್ಯುವೇ ಇಲ್ಲದವ ಅಂತ ಚಿಂತನೆ ಮಾಡಿದರೆ ನಮಗೂ ಕೂಡ ಮೃತ್ಯು ನಾಶ ಆಗುತ್ತೆ. ನಂತರ ಭಗವಂತನನ್ನ ಇನ್ನೇನು ಕರೆದರು ಅಂದರೆ, ಅಲ್ಲ ಇಷ್ಟೆಲ್ಲ ಹೇಳಿದ ಮೇಲೆ ನಾವು ಇನ್ನ ತುಂಬ ಇದೆಯೇನು ಕೇಳಲಿಕ್ಕೆ, ಸ್ವಲ್ಪ ಹೇಳಿದರು. ಅವಾಗಂದ್ರು ನಿಮ್ಗೆಲ್ಲ ಬೇಕಾ, ನಿಮ್ಗೆ ಏನೇನು ಬೇಕೋ ಎಲ್ಲ ಬೇಕಾ, ಎಲ್ಲ ಸೇರಿ ಒಂದರಲ್ಲಿ ಒಂದು ಚೆನ್ನಾಗಿರುತ್ತಾ? ಇಷ್ಟೆಲ್ಲ ಇಷ್ಟು ಭಾಳ ಕಷ್ಟ ಅಲ್ವಾ? ಎಲ್ಲ ಬೇಕಾಗಿದ್ದೆಲ್ಲ ಒಂದು ಶಾಟ್, ಟೂ ಬರ್ಡ್ಸ್ ಅಲ್ಲ, ಆಲ್ ಬರ್ಡ್ಸ್, ಒನ್ ಶಾಟ್ ಆಲ್ ಬರ್ಡ್ಸ್ ಅಂತ ಎಲ್ಲ ಬರಬೇಕಾ? ಒಂದೇ ದೇವರನ್ನ ಚಿಂತನೆ ಮಾಡಿ ಬ್ರಹ್ಮಾನಿ ಎಲ್ಲ ಬರುತ್ತೆ. ಸೂಪರ್ ವರ್ಡ್ ಬ್ರಹ್ಮ ಏನದು ಹೇಳ್ತಾರೆ, ಗುಣಪೂರ್ಣತ್ವ ಬ್ರಹ್ಮ ದೇವ ಗುಣಪೂರ್ಣ. ಗುಣಪೂರ್ಣ ಅಂದರೆ ಇವಾಗ ಹೇಳಿದ್ದೆಲ್ಲ ಗುಣಗಳು, ಅಂತ ಎಲ್ಲ ಗುಣಗಳಿಂದ ಪೂರ್ಣ ಅಂದ್ರೆ ನಮ್ಗೆ ಏನೇನು ಬೇಕೋ ಎಲ್ಲ ಕೊಟ್ಬಿಡ್ತಾರೆ. ಚೆನ್ನಾಗಿದೆ ಅಲ್ವಾ? ಅದರಿಂದ ಗುಣಪೂರ್ಣ ಗುಣಪೂರ್ಣ ಅಂದ್ರೆ ಗುಣಪೂರ್ಣ ಇಷ್ಟು ಬೇಕು. ಅದಕ್ಕೆ ಬ್ರಹ್ಮ ಬ್ರಹ್ಮ ಅಂತ ಕೊಳ್ಳೆ ದೇವರನ್ನ ನಮಗೆ ಬೇಕಾಗಿದ್ದೆಲ್ಲ ಕೊಡ್ತಾ ಬರ್ತಾ ಇದ್ದಾನೆ. ಇನ್ನ ಇವನನ್ನ ಪುರುಷ ಏನದು, ಅವ್ಯಾಹತ ಷಡ್ಗುಣ ಐಶ್ವರ್ಯ ಸಂಪನ್ನತ್ವ, ಎಡಬಿಡದ ಕುಂದಿಲ್ಲದ ಅದ್ಭುತವಾದ ಆರು ರೀತಿಯಾದ ಸಂಪತ್ತಿನಿಂದ ತೂಗುವವ ಅಂತ ಚಿಂತನೆ ಮಾಡಿದರೆ ನಾವು ಕೂಡ ಒಳ್ಳೆ ಸಂಪದ್ಭರಿತರಾಗ್ತೇವೆ. ಆ ರೀತಿಯಲ್ಲಿ ಭಗವಂತನ ಗುಣಗಳ ಪರಿಚಯ ಮಾಡಿಕೊಟ್ರು, ಭಗವಂತನ ಆಕಾರದ ಪರಿಚಯ ಮಾಡಿಕೊಟ್ರು, ಭಗವಂತನ ಆಯುಧಗಳ ಪರಿಚಯ ಮಾಡಿಕೊಟ್ರು, ಈ ಭಗವಂತನ ಹೆಸರಿನ ಪರಿಚಯ ಮಾಡಿಕೊಟ್ರು, ವಾಮನಿ ಭಾಮನಿ ಅಂತ ಪರಿಚಯ ಮಾಡಿಕೊಟ್ರು. ಇಷ್ಟೆಲ್ಲ ಹೇಳಿ ಇಂಥ ಭಗವಂತ ನನ್ನ ಕಣ್ಣಲ್ಲಿದ್ದುಕೊಂಡು ಎಚ್ಚರ ಕಾಲದಲ್ಲಿ ನನ್ನನ್ನು ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲಿ ಪ್ರತಿಯೊಬ್ಬರನ್ನು ಚೆನ್ನಾಗಿ ಪ್ರವರ್ತನೆ ಮಾಡಿಸ್ತಾನೆ, ಅವರವರ ಕಾರ್ಯದಲ್ಲಿ ತೊಡಗಿಸ್ತಾ ಇದ್ದಾನೆ ಅಂತ ನಾವು ಆದಷ್ಟು ಕಾಲ ಆದಾಗೆಲ್ಲ ವಿಶ್ವವನ್ನು ಕಣ್ಣಲ್ಲಿ ಸ್ಮರಣೆ ಮಾಡುತ್ತಾ ಹೇ ಸ್ವಾಮಿ ಉದ್ಧಾರ ಮಾಡು, ಉದ್ಧಾರ ಮಾಡುವಂತ ಚಿಂತನೆ ಮಾಡುತ್ತಾ ಬಂದರೆ ಅವಾಗ ಏನಾಗುತ್ತೆ, ಸಾಯೋ ಕಾಲಕ್ಕೆ ಸಂತೋಷ ಇರುತ್ತೆ. ಏನು ಸಂತೋಷ, ನಮ್ಮವರು ನಮ್ಮ ಕಾರ್ಯಕ್ರಮ ಸರಿಯಾಗಿ ಮಾಡಿದರೆ ಅವರು ಉದ್ಧಾರ ಆಗ್ತಾರೆ, ಮಾಡಿಲ್ಲ ಅಡ್ಡಿ ಇಲ್ಲ, ಇವ ಬರುತ್ತಾರೆ. ನಾವು ಸಾಯುವ ಕಾಲಕ್ಕೆ ನಮ್ಮ ಕಣ್ಣಲ್ಲಿ ಚಿಂತನೆ ಮಾಡಿದ ವಾಮನ ಬರ್ತಾನೆ, ಪುತ್ರ ನಾಮಕನಾಗಿ ಬರ್ತಾನೆ, ನಮ್ಮನ್ನು ಉದ್ಧಾರ ಮಾಡಿ ಬಿಡ್ತಾನೆ. ಆ ನಂಬಿಕೆಯಿಂದ ನಿತ್ಯ ಚಿಂತನೆ ಮಾಡಿ ಆ ರೀತಿಯಲ್ಲಿ ಅದ್ಭುತವಾಗಿರತಕ್ಕಂಥ ಒಂದು ಪ್ರಕರಣ ಕೊಡ್ತಾ ಇದ್ದಾರೆ. ಈ ಚಿಂತನೆಯನ್ನು ಸದಾ ಮಾಡ್ತಾ ಬರಬೇಕು. ಇದು ಎಷ್ಟು ಮಾಡಬೇಕು ಅಂದರೆ ನಿತ್ಯ ಮಾಡಿದರೆ ಹೊರತು ಪ್ರಾಣ ಹೋಗುವ ಕಾಲವೂ ಬರಲು, ಪ್ರಾಣ ಹೋಗುವ ಕಾಲವೂ ವಿಶೇಷವಾಗಿ ಬರಬೇಕು. ಆ ರೀತಿ ನಾವು ನಿತ್ಯವೂ ಚಿಂತನೆ ಮಾಡೋಣ. ನಮ್ಮಲ್ಲಿಗೆ ಶ್ರೀಕೃಷ್ಣ ನಾಳೆ ಸರಿಯಾಗಿ ನಾಲ್ಕಕ್ಕೆಲ್ಲ ಸೇರಿಬಿಡೋಣ, ಯಾಕಂದ್ರೆ ನಾನು ಐದಕ್ಕೆಲ್ಲ ಹೊರಟು ಹೋಗ್ಬೇಕಾಗಿದೆ, ಐದುವರೆ ಬೇರೆ ಕಡೆ ಪ್ರವಚನ ಇದೆ, ಅದ ಕಾರಣ ನಾಲ್ಕಕ್ಕೆಲ್ಲ ಸರಿಯಾಗಿ
ಸೇರೋಣ.
ಇಸ್ಕೋಬೇಕಾಯ್ತು ಜಗತ್ತು ಜಗತ್ತು.